ತಿಳ್ಕೊಳ್ಬೇಕು ಮೊದಲು. ಜೀವ ಎಂದರೆ ಏನು, ದೇವರು ಅಂದರೆ ಏನು, ಜಗತ್ತು ಅಂದರೆ ಏನು, ಅವರಿಗಿರತಕ್ಕಂಥ ಸಂಬಂಧ ಏನು, ಎಲ್ಲವನ್ನು ತಿಳಿದಾದ ಮೇಲೆ ಅದಕ್ಕೆ ಸಾಂಖ್ಯ ಅಂತ ಹೇಳಿದೆ. ಏಷಾತಿ ಅಭಿಹಿತ ಸಾಂಖ್ಯೆ ಬುದ್ಧಿರಿ ಯೋಗ ಎತ್ತಿ ಮಾಂಸರನು ನಿನ್ನೆ ಬಗ್ಗೆ ಹೇಳಿದೆ. ಸಾಂಖ್ಯ ಅನ್ನೋ ಪದ ಬಂದಾಗ ಸಾಂಖ್ಯ ದರ್ಶನವನ್ನು ಅರ್ಥ ಮಾಡ್ಕೋಬಾರದು. ಯೋಗ ಅಂತ ಪದ ಬಂದಾಗ ಭಗವದ್ಗೀತೆಯಲ್ಲಿ ಯೋಗ ಮತವನ್ನು ಅರ್ಥ ಮಾಡಿಕೊಳ್ಳಬಾರದು. ಇಲ್ಲಿ ಸಾಂಖ್ಯ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ, ಯೋಗ ಶಬ್ದಕ್ಕೆ ಉಪಾಯ ಅಂತ ಅರ್ಥ. ಇದನ್ನ ಉಳಿದ ಮತಾಚಾರ್ಯರು ತಮ್ಮ ಭಾಷೆಗಳಲ್ಲಿ ಅಷ್ಟು ಅರ್ಥ ಬರೆದಿದ್ದಾರೆ. ಮಧ್ವಾಚಾರ್ಯರು ಹಾಗಲ್ಲ, ಅದಕ್ಕೆ ಅನೇಕ ಆಧಾರಗಳನ್ನು ಕೊಟ್ಟು ಸ್ಫುಟ ಮಾಡ್ತಾರೆ. ಅದು ಸಾಂಖ್ಯ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಹೇಗೆ ಬರುತ್ತೆ ನೋಡಿ ಅಂತ ಹೇಳಿ ಅಪೂರ್ವವಾದಂತಹ ಕೋಶಗಳನ್ನು ಉಲ್ಲೇಖ ಮಾಡ್ತಾರೆ. ಶುದ್ಧಾತ್ಮ ತತ್ವ ವಿಜ್ಞಾನಂ ಸಾಂಖ್ಯಮಿತ್ಯ ವಿಧೀಯತೆ. ಶುದ್ಧವಾಗಿರ್ತಕ್ಕಂಥ ಭಗವದ್ ವಿಚಾರದ ತತ್ವಜ್ಞಾನ ಇದೆಯಲ್ಲ, ಅದನ್ನ ಸಾಂಖ್ಯ ಅಂತ ಕರೀತಾರೆ. ಅಂತ ತತ್ವಜ್ಞಾನ ಸಂಪಾದನೆಯ ಮಾರ್ಗ ಇದೆಯಲ್ಲ, ಅದನ್ನ ಯೋಗ ಅಂತ ಕರೀತಾರೆ. ಇವತ್ತು ಇಂಜಿನಿಯರಿಂಗ್ ಇಂಜಿನಿಯರ್ ಆಗಿಬಿಟ್ಟ, ಸಿದ್ಧಿಯರು ಇಂಜಿನಿಯರಿಂಗ್ ಕೂಡ ಸಿದ್ಧಿಯರು. ಅದಕ್ಕೆ ಸಾಧನ ಯಾವುದು? ಮೊದಲನೇ ಹಂತದಿಂದ ಯೋಚನೆ ಮಾಡಿರ್ತಾನೆ. ಹೈಸ್ಕೂಲ್ ಲೆವೆಲ್ನಿಂದ ಪಿ ಯು ಸಿ ಲೆವೆಲ್ ಎಲ್ಲ ಲೆವೆಲ್ನಲ್ಲಿ ಯೋಚನೆ ಮಾಡಿ ಕೋರ್ಸ್ ಹೋಗೋದು ಪ್ರಿಪರೇಷನ್ ಮಾಡ್ಕೊಂಡಿರ್ತಾನೆ. ಇಂಜಿನಿಯರ್ ಆಗಬೇಕು ಅಂಬುದು ಗುರಿ ಇದ್ರೆ ಸಾಧಕ ಇಂಜಿನಿಯರಿಂಗ್ ಕೋರ್ಸ್ ಮುಗಿಸ್ಬೇಕು. ಅವನು ಡಾಕ್ಟರ್ ಆಗಬೇಕು ಅಂತಿದ್ರೆ ಆ ಕೋರ್ಸ್ ಮುಗಿಸ್ಬೇಕು. ಮೋಕ್ಷಕ್ಕೆ ಹೋಗಬೇಕು ಅಂತಿದ್ರೆ ಅದಕ್ಕೊಂದು ದಾರಿ ಇದೆ. ಮೋಕ್ಷ ಅನ್ನೋದು ಕೊಡ್ತಕ್ಕಂಥ ಭಗವಂತನ ವಿಚಾರ ಸಾಂಖ್ಯವಾದರೆ ಅದರ ಪ್ರಾಪ್ತಿಯ ಉಪಾಯ ಇದೆಯಲ್ಲ, ಮಾರ್ಗ ಇದೆಯಲ್ಲ, ಅದನ್ನು ಯೋಗ ಅಂತ ಕರೀತಾರೆ. ಇಷ್ಟೊತ್ತು ಸಾಂಖ್ಯವನ್ನು ಹೇಳಿದೆ, ಈ ಯೋಗವನ್ನು ಹೇಳ್ತೇನೆ ಅರ್ಜುನ ಕೇಳು ಅಂತ ಹೇಳಿ ಅಲ್ಲಿ ಕೆಲವು ಸ್ಪಷ್ಟೀಕರಣ ಮತ್ತೆ ಭಗವಂತ ಕೊಟ್ಟ. ನಾವೇನು ತಿಳ್ಕೊಂಡು ಏನು ಮಾಡಬೇಕು ಅಂದರೆ ಭಗವಂತ ಹೊರಡ್ತಾನೆ. ಸಾಮಾನ್ಯವಾದದ್ದಲ್ಲ ಈ ಸಾಂಖ್ಯದ ಜ್ಞಾನ. ಆ ಸಾಂಖ್ಯದ ಒಂದು ಸಿದ್ಧಿಗೋಸ್ಕರ ನಾವು ಮಾಡ್ತಕ್ಕಂಥ ಯೋಗದ ಜ್ಞಾನ ಇದೆಯಲ್ಲ, ತುಂಬ ಶ್ರೇಷ್ಠವಾದದ್ದು. ಬುದ್ಧಿಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಯೋಗದ ಬಗ್ಗೆ ನಾವು ತಿಳ್ಕೊಂಡು ಬಿಟ್ರೆ ಕರ್ಮದ ಬಂಧನವೇ ನಮ್ಮನ್ನು ಬಿಟ್ಟೋಗುತ್ತೆ ಅಂತ ಹೇಳ್ತಾರೆ. ಕರ್ಮದ ಬಂಧನವೇ ಬಿಟ್ಟೋಗುತ್ತೆ. ಹೌದು, ಎಷ್ಟೋ ಜನ ಹೇಳ್ತಿರ್ತಾರೆ, ಆಪರೇಟ್ ಮಾಡಕ್ಕೆ ಹೇಳ್ತಾರೆ, ನೋಡು ಈ ರೀತಿ ಮಾಡು, ಈ ರೀತಿ ಮಾಡು, ಕಂಪ್ಯೂಟರ್ ಆಪರೇಟ್ ಮಾಡಿ ಮೋಸ ಈ ಕಡೆ ಒತ್ತು ಈ ಕಡೆ ಒತ್ತು ಹೇಳ್ತಿರ್ತಾರೆ. ಮಾಡಿದಾಗೆಲ್ಲ ಗೊತ್ತಾಗುತ್ತೆ ಮಾಡೋದು ಇಷ್ಟೇ, ಹೆಚ್ಚಲ್ಲ ಅದು ಒಂದೇನು ಜೋಳ ಒಡೆಯಷ್ಟು ಸುತ್ತಿಗೆ ಹೊಡಿಬೇಕಾಗಿಲ್ಲ. ಅದನ್ನ ಇಷ್ಟು ಮಾಡಿದ್ರೆ ಸಾಕು, ಎಷ್ಟೆಷ್ಟು ಚೇಂಜ್ ಆಗ್ತಾ ಹೋಗುತ್ತೆ ಯೋಚನೆ ಮಾಡಿ. ಅದು ಬರಲಿಲ್ಲ ಹಾಗೆ ಕೂತ್ಬಿಡ್ತಾನೆ, ಅದು ಬರಲಿಲ್ಲ ಹಾಗೆ ಕೊಡ್ಬೇಕಾಗ, ಅದು ಇಷ್ಟಿಷ್ಟರಲ್ಲಿ ಎಷ್ಟೆಷ್ಟು ಸಾಧನೆ ಮಾಡ್ತಾನೆ ಅವನು. ಆ ರೀತಿ ಯೋಗ ಅಂದ್ರೆ ಅಂತ ಅಪೂರ್ವವಾದ ಸಿದ್ಧಿ ಕೊಡುತ್ತದೆ. ಒಂದು ಕರ್ಮಬಂಧವನ್ನ ಗೆದರಿಕೆ ಉಪಾಯವನ್ನು ತೋರಿಸುತ್ತೆ. ಅಷ್ಟೇ ಅಲ್ಲ, ಅದರ ಮತ್ತೊಂದು ಹಿರಿಮೆ ಅಂದ್ರೆ ನೇಹಾಹಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪ ಮತ್ತೆ ಧರ್ಮಸ್ಯ ಪ್ರಾಯತೆ ಮಹತೋ ಭಯಾತ್. ಅದರ ಆರಂಭ ಮಾಡಿದ ಮೇಲೆ ಅದನ್ನ ಬಿಡತಕ್ಕಂಥ ಮಧ್ಯೆ ಬಿಟ್ಟರೆ ಯೋಚನೆ ಇಲ್ಲವೇ ಇಲ್ಲ. ಅನೇಕರಿಗೆ ಗೊತ್ತಿಲ್ಲ, ಕಂಪ್ಯೂಟರ್ ಆನ್ ಮಾಡಿಬಿಡ್ತಾರೆ, ಆಫ್ ಮಾಡಬೇಕಾಗತ್ತೆ, ಹುಚ್ಚಾಪಟ್ಟೆ ಆಫ್ ಮಾಡಕ್ಕೆ ಬರೋದಿಲ್ಲ, ಪ್ರೊಸೀಜರ್ ಇದೆ. ಮತ್ತೆ ಅದಕ್ಕೆ ಆನ್ ಮಾಡೋದು ಪ್ರೊಸೀಜರ್ ಹೇಗಿದೆಯೋ ಆಫ್ ಮಾಡೋದು ಪ್ರೊಸೀಜರ್ ಇದೆ. ಹಾಗೆ ಮಾಡಿಬಿಟ್ರೆ ಅದು ಕಂಪ್ಯೂಟರ್ ಕೆಡಿಸ್ಕೊತಾನಷ್ಟೇ, ಕಂಪ್ಯೂಟರ್ ಕೆಡೋದಲ್ಲ, ಮಾಡಿದ್ದೆಲ್ಲ ಹಾಳಾಗಿ ಹೋಗುತ್ತೆ. ಮತ್ತೆ ಅದಕ್ಕೊಂದು ಯೋಗ ಇದೆ ಅಂದ್ರೆ ಆನ್ ಮಾಡೋದು ಒಂದು ಆಲ್ಟು, ಅದನ್ನ ಕ್ಲೋಸ್ ಮಾಡೋದು ಒಂದು ಆಲ್ಟ್. ಅದು ಒಂದು ವೆಹಿಕಲ್ಗಳನ್ನ ಹಾಗೇನೆ, ಸ್ಟಾರ್ಟ್ ಮಾಡೋದು ಒಂದು ಆಲ್ಟು, ಸ್ಟಾಪ್ ಮಾಡೋದು ಒಂದು ಆಲ್ಟೇನೆ. ವೆಹಿಕಲ್ ಹೋಗ್ತಿದ್ದ ಸ್ಟಾಪ್ ಮಾಡಬೇಕಾಯ್ತು, ಹೇಳಿದ ಅಡ್ಡ ಕಲ್ಲಿಡಿ ಕಲ್ಲಿಡಿ ಅಂತ ಸ್ಟಾಪ್ ಮಾಡಿಬಿಟ್ರೆ ಏನ್ ಮಾಡ್ಬೇಕು? ಇದಕ್ಕೆ ಆಕ್ಸಿಡೆಂಟ್ ಆಗುತ್ತೆ, ಫ್ಯಾಕ್ಟ್ರಿ ಬಿದ್ದು ಬಿಡ್ತಾರೆ ಅಷ್ಟೇ. ಕಲ್ಲಿಡ್ ಸ್ಟಾಪ್ ಮಾಡೋದಲ್ಲ, ಕೂತಲ್ಲಿ ಹಾಗೆ ಸ್ಟಾಪ್ ಮಾಡ್ತಾರೆ. ಎಷ್ಟು ಜೋರಾಗಿ ಹೋಗಿರುತ್ತೆ ಆ ನಿಧಾನ ನಿಲ್ಲಿಸಿಬಿಡುತ್ತೆ, ನೋಡಿದ್ರೆ ಆಶ್ಚರ್ಯ ಆಗಿಬಿಡುತ್ತೆ. ಟರ್ನಿಂಗ್ ಒಂದು ಮೆಥಡ್ ಇದೆ ಅದಕ್ಕೆ. ಆ ರೀತಿ ಯೋಚನೆ ಮಾಡಿದರೆ ಡ್ರೈವಿಂಗ್ ಹೇಗೆ ಕಲೆನೋ ಯೋಗ ಸಂಪಾದನೆ ದೊಡ್ಡ ಕಲೆ. ಅದರ ಆರಂಭ ಮತ್ತು ಮುಕ್ತ ಎಲ್ಲದಕ್ಕೊಂದು ಮಾರ್ಗ ಇದೆ, ಆದರೆ ಬೇರೆ ಎಲ್ಲರೂ ರಿಸ್ಕ್ ಇದೆ. ಭಗವಂತನ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಹೋಗ್ತೇವಲ್ಲ, 100% ರಿಸ್ಕ್ ಫ್ರೀ ಆಗಿರೋದು ಭಗವಂತನ ವಿಚಾರ ಒಂದೇ. ಬೇರೆ ಎಲ್ಲದರಲ್ಲೂ ಅಪಾಯ ಇದೆ, ದೇವರ ಬೇರೆ ವಿಚಾರ ತಿಳ್ಕೊಳ್ಳೋಕೆ ಹೋಗ್ತೇವಲ್ಲ, ಅಪಾಯ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ. ನಾವು ತಿಳ್ಕೊಂಡಿರೋದೇನು, ದೇವ್ರ ಬಗ್ಗೆ ಹೋದರೆ ಮಾತ್ರ ಅಪಾಯ ಅಂತ ತಿಳ್ಕೊಂಡಿರೋದು. ಬೇರೆ ಎಲ್ಲ ಕಡೆ ವಿ ಕ್ಯಾನ್ ಮ್ಯಾನೇಜ್, ದೇವ್ರ ಬಗ್ಗೆ ಮಾತ್ರ ಭಾರಿ ಡೇಂಜರಸ್ ಅಂತ ತಿಳ್ಕೊಂಡ್ಬಿಡ್ತೇವೆ. ಅದು ನಿಜವಾಗಲೂ ಟೋಟಲಿ ರಿಸ್ಕ್ ಫ್ರೀ ಅಂದ್ರೆ ಭಗವಂತನ ವಿಚಾರ ಒಂದೇ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ. ಪ್ರಾರಂಭ ಮಾಡಿಬಿಟ್ರೆ ಸಾಕಂತ, ಅದನ್ನು ಭಗವಂತ ತಾನು ನಿಂತು ಪೂರ್ಣ ಮಾಡಿಸ್ತಾನೆ ಅಂತ ಹೇಳಿದ್ದಾರೆ. ಯಾವ್ದಾದ್ರು ಅನುಭವಕ್ಕೆ ಬಂದ ವಿಚಾರ ಇದೆಯಲ್ಲ, ದೇವ್ರ ವಿಚಾರ ಮಾಡಲಿಕ್ಕೆ ಅಂತ ಹೋಗಿ ನಿಮಗೆ ಯಾವುದೋ ಕಾರ್ಯಕ್ರಮ ಅನ್ಕೊಂಡ್ಬಿಟ್ಟು ದೇವ್ರ ವಿಚಾರ ಮಾಡಬೇಕು ಅಂತ ಹೋಗ್ತಾನೆ. ಹೇಗಾಗುತ್ತೆ ಗೊತ್ತದ, ನಂಬಲಿಕ್ಕೆ ಆಗೋದಿಲ್ಲ. ಯಾರು ಸಹಾಯ ಮಾಡ್ತಾರ ಹತ್ರ ಕೈ ಕೊಟ್ಬಿಡ್ತಾರ, ನಮ್ಮದು ಕಷ್ಟ. ಅದು ಯಾರೋ ಒಂದು ಪೂರೈಸಿ ಬಿಟ್ಟಿರ್ತಾರೆ, ಇದು ಆಶ್ಚರ್ಯ. ನಮ್ಮ ಮನೆ ಕೆಲಸ ಹಾಗಾಗೋದಿಲ್ಲ, ದೇವ್ರ ಕೆಲಸ ಮಾಡಕ್ಕೆ ಹೋಗಿ ಲೀಲಾಜಾಲವಾಗುತ್ತೆ. ಇವತ್ತು ದೇವ್ರ ಕೆಲಸಕ್ಕೆ ಹೋದವನು ಕೈಯಿಂದ ದುಡ್ಡು ಬಿತ್ತು ಅನ್ನೋ ಕಾಲ ಇಲ್ಲ, ಇವತ್ತಿಗೂ ಸಾಧ್ಯ ಇಲ್ಲ. ಈ ಕಲಿಯುಗದಲ್ಲೂ ಕೂಡ ದೇವ್ರ ಕೆಲಸ ಮಾಡಕ್ಕೆ ಹೋದವನಿಗೆ ದುಡ್ಡು ಉಳಿಯುತ್ತೆ ಹೊರತು ಪೂರ್ತಿ ಖರ್ಚಾಗ ಸಂಭವ ಇಲ್ಲವೇ ಇಲ್ಲ. ಮಗಳ ಮದುವೆ ಮಾಡಬೇಕಾದ್ರೆ ಸಾಲ ಮಾಡಬಹುದು, ಜೀವನ ಪೂರ್ತಿ ಸಾಲದಲ್ಲಿರಬಹುದು. ಬೇಕಾದ್ರೆ ಮಕ್ಕಳ ಓದಿಗೆ ಸಾಲ ಮಾಡಬಹುದು, ಮಗ ಏನೋ ಕೋರ್ಸ್ ಬಿಸೋಣ ಹಾರೇ ಬಿಡ್ತಾನೆ, ಇವ್ರು ಸಾಲ ತೀರಿಸ್ತಾರೆ ಇರ್ತಾರೆ, ಪಾಪ ಇದು ಸಮಸ್ಯೆ. ಈ ರೀತಿ ಆಗಬಹುದು. ಆದ್ರೆ ದೇವರ ಕೆಲಸಕ್ಕೆ ಅಂತ ಹೋದ್ರೆ ಎಂದೆಂದೂ ತೊಂದರೆ ಆಗೋದಿಲ್ಲ. ಅದು ಗೀತೆ ಮಾತು ಸತ್ಯ ಅಂತ ಹೇಳೋದಕ್ಕೆ ಒಳ್ಳೆಯ ದೃಷ್ಟಾಂತ ಇದು. ತುಂಬಾ ಜನ ಹೇಳ್ತಾರೆ ಯಾರೋ ವಿದ್ಯುತ್ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ರು ಪಾಪ. ಅವರು ರಿಟೈರ್ಡ್ ಅಡ್ವೊಕೇಟ್, ಬಹಳ ಪ್ರಸಿದ್ಧರಾದವರು, ಆಗಿರೋ ಸಂಪಾದನೆ ಇರಲಿಲ್ಲ ಅವರಿಗೆ ಪಾಪ. ಸಂಪಾದನೆ ಮಾಡಬೇಕಂತ ಭಾರಿ ಉತ್ಸಾಹ ಇಟ್ಕೊಂಡು ಬಿಟ್ರು, ತುಂಬಾ ಜನ ಹೇಳಿಬಿಟ್ಟಿದ್ದಾರೆ. ಅವ್ರ ನಂಬಿಕೆ ದೇವರ ಮೇಲೆ ಅಷ್ಟೇನೆ, ಮನೇಲಂತ ಏನು ವಿಶೇಷ ಸಾಧನೆ ಏನು ಇಲ್ಲೇ ಇಲ್ಲ. ಮಾಡಬೇಕು ಅನ್ಕೊಂಡಿದ್ದಾರೆ ತಮಾಷೆ. ನಾಳೆ ದಿವಸ ಮಂಗಳ ಒಂದು ಕಾರ್ಯಕ್ರಮ, ಹಿಂದಿನ ದಿವಸ ಯಾವ್ದ ಒಂದು 15 ಸ್ಟಾರ್ ಅಂತ ಅನ್ಕೊಂಡು ಹಳೆಯ ಕಚ್ಚಿದಾರ ಒಬ್ಬ, ಎಂದೋ ನಿಮ್ಗೆ ಕೊಡಬೇಕಾಗಿತ್ತು ತಗೊಳ್ಳಿಲ್ಲ 5000 ಕೊಡ್ತಾರೆ. ನಂಬಲಿಕ್ಕೆ ಸಾಧ್ಯ ಇಲ್ಲ. ಕೊಡಬೇಕಾದ್ರೆ ಬರ್ಸೋದಿದ್ದ ಯಾರು ಕೊಡೋದಿಲ್ಲ, ಕೈ ಕೊಟ್ಟು ಬಿಡ್ತಾರೆ. ಅವನು ಬುದ್ಧಿ ಪ್ರೇರೇಪಣೆ ಆಗಬೇಕಾ? ಕೊಟ್ರೆ ಮಾಡಿದ ಕೆಲಸ ಉಳಿಬೇಕು, ಮತ್ತೆ ದುಡ್ಡು ಆ ಕೆಲಸ ದುಡ್ಡು ಉಳಿಬೇಕು, ಆ ರೀತಿ ಸಾಧನೆ ಆಗತ್ತೆ. ಇವ್ರ ಅನುಭವಿಸಿ ನೋಡಿಬೇಕಾದ್ರೆ, ದೇವ್ರ ಬಗ್ಗೆ ಚಿಂತನೆ ಮಾಡಿ ನೋಡಿ, ಎಂಥ ನಿಮ್ಗೆ ಬರೀ ಏನು ಪೆನ್ನಿಲಸ್ತ ಅಂದ್ರೆ ಪೆನ್ನಿಲಸ್ತ, ಒಂದು ಪೈಸೆ ಇರೋದಿಲ್ಲ. ಬೇರೆ ಕೆಲಸ ಮಾಡಕ್ಕೆ ಅಂತ ಹೋದ್ರೆ ಹೂವೆತ್ತಿದ ಕೆಲಸ ಆಗತ್ತೆ. ಬರೀ ಕೆಲಸ ಆಗತ್ತೆ ಅಲ್ಲ, ಹೂವೆತ್ತಿದ ಕೆಲಸ ಆಗತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆಯ ಮಾತು ಎಟ್ ಸತ್ಯ ಅಂತ ಮನವರಿಕೆ ಆಗುತ್ತೆ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ. ಇನ್ನು ಯಾವುದೋ ಕಾಲಕ್ಕೆ ನಮ್ಮದೇ ಒಂದು ತಪ್ಪಾಗಿ ಬಿಡೋದಕ್ಕೆ ಹೊರಟ್ರೆ ಬಿಟ್ಟ ಪಾಪ ಬರೋದೇ ಇಲ್ಲ. ಬಿಟ್ಟಿದ್ದಕ್ಕೆ ದೋಷ ಇಲ್ಲವೇ ಇಲ್ಲ. ಕೈಲಾದ್ರೆ ಪೂರೈಸು, ಇಲ್ಲ ಹೋದ್ರೆ ಬಿಡು. ಮಾಡಿದ್ದಕ್ಕೆ ಪುಣ್ಯ ಗ್ಯಾರಂಟಿ. ಇದು ಭಗವಂತನ ದೊಡ್ಡ ಆಶ್ವಾಸನೆ. ಇದು ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪ ಮತ್ತೆ ಧರ್ಮಸ್ಯ ಪ್ರಾಯತೆ ಮಹತೋಭಯಾತ್. ಇನ್ನು ಧರ್ಮಾಚರಣೆ ಪೂರ್ತಿ ಮಾಡಬೇಕಾದ್ರೆ ಮಾಡಿ, ಆಗೋದಿಲ್ಲ ಹೋದಲ್ಲೋ ಸ್ವಲ್ಪ ಮಾಡಿ, ಅದು ಆಗೋದಿಲ್ಲ ಹೋದಲ್ಲೋ ಇನ್ನೂ ಸ್ವಲ್ಪ ಮಾಡಿ. ಅಂತೂ ದಾರಿಯಲ್ಲಿ ಇದ್ದು ಬಿಟ್ರೆ ಸಾಕು, ದಾರಿಯಲ್ಲಿ ಇದ್ದು ಬಿಟ್ರೆ ಸಾಕು. ಬಸ್ನಲ್ಲಿ ಮಲ್ಕೊಂಡು ಹೋಗೋನು ಊರು ಸೇರ್ತಾನೆ, ಕೂತ್ಕೊಂಡು ಹೋಗೋನು ಊರು ಸೇರ್ತಾನೆ, ಸ್ಟ್ಯಾಂಡಿಂಗ್ ಇದ್ದವನು ಊರು ಸೇರ್ತಾನೆ. ಅಂತೂ ಊರು ಸೇರಿದ್ರು ಆ ಬಸ್ ಒಳಗೆ ಇರ್ಬೇಕಷ್ಟೇ, ಅವ್ರು ಹೊರಗಿದ್ರು ಪ್ರಯೋಜನ ಇಲ್ಲ. ಬಸ್ ಕಾಯ್ತಾ 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 ಪ್ಲಾಟ್ಫಾರ್ಮ್ ಮಲ್ಕೊಂಡ್ಬಿಟ್ಟ, ಬೆಳಿಗ್ಗೆ ಅಲ್ಲೇ ಮಲಗಿರ್ತಾನೆ ಅಷ್ಟೇ, ಏನು ದಾರಿ ಇಲ್ಲ. ಅರೆ ಬಸ್ ಮತ್ತು ಒಳಗೆ ಮಲಗಿದ್ರೆ ಬೆಳಿಗ್ಗೆ ಮಡ್ರಾಸಿಗೆ ಇಡ್ತಾರೆ, ಹುಬ್ಬಳ್ಳಿಯಲ್ಲಿ ಇಡ್ತಾನೆ ಹೋಗ್ಬಿಟ್ಟು. ಅದು ಒಳಗೆ ಮಲಗೋದಕ್ಕೂ ಹೊರಗೆ ಮಲಗಕ್ಕೆ ಎಷ್ಟು ವ್ಯತ್ಯಾಸ ಇದೆ? ಆ ಟ್ರ್ಯಾಕಲ್ಲಿ ಇರಬೇಕಷ್ಟೇ. ಮತ್ತು ದೇವರ ಬಗ್ಗೆ ನಾವು ಶರಣ ಹೊಂದು ಬಿಟ್ಟು ಬಸ್ಸಲ್ಲಿ ಮಲಗ್ತಾನೆ, ಎಚ್ಚರಲ್ಲಿರುತ್ತೆ ಅವನಿಗೆ, ಮತ್ತೆ ಎಚ್ಚರನೇ ಇರೋದಿಲ್ಲ, ಹೋಗ್ತಾನೆ ಇರ್ತಾನೆ ಮುಂದಕ್ಕೆ. ಇದು ಆಶ್ಚರ್ಯ. ಇದು ಒಂದು ದೇವ್ರ ನಂಬಿದವ್ರು ಹೇಗಿರ್ತಾರೆ ಅಂತ ಹೇಳಿದ್ರೆ ಒಳ್ಳೆ ದೃಷ್ಟಾಂತ. ಇದು ಒಂದು ಬಸ್ಸಲ್ಲಿ ಕೂತವ್ರೆ ನಿದ್ದೆ ಹೊಡಿಬಹುದು ಅಂತಾದ್ರೆ ದೇವ್ರ ನಂಬಿದವ್ರು ಎಷ್ಟು ಸುಖ ಇರ್ಬೋದು ಯೋಚನೆ ಮಾಡಿ. ದೇವ್ರ ನಂಬಿದವ್ರು ಆರಾಮಾಗಿ ಬದುಕಬಹುದು. ಮುಂದೆ ತಾನೇ ಹೇಳ್ತಾನೆ, ಯೋಗಕ್ಷೇಮಂ ಮಹಾಮ್ಯಹಂ, ನಿಮ್ಮ ಯೋಗಕ್ಷೇಮ ನನಗೆ ಸೇರಿದ್ದು ಅರ್ಜುನ, ಯೋಚನೆ ಮಾಡಬೇಕಾಗಿಲ್ಲ ಅಂತ ಭಗವಂತ ಆಶ್ವಾಸನೆ ಕೊಟ್ಟಿದ್ದ. ಇದು ಭಗವಂತನ ಬಗ್ಗೆ ಪೂರ್ಣ ನಂಬಿಕೆ ಹುಟ್ಟಿಸ್ತಕ್ಕಂಥ ಮಾತು. ಇದಕ್ಕೆ ರಾಮಾಯಣದಲ್ಲಿ ನಾವು ದೃಷ್ಟಾಂತವನ್ನು ಕಾಣ್ತೇವೆ. ಇಡೀ ರಾಮಾಯಣ ನಮಗೆ ಬೇಡ, ಒಂದು ಭಾಗ. ರಾವಣ, ಕುಂಭಕರ್ಣ ಮತ್ತು ವಿಭೀಷಣ ಮೂರು ಜನಗಳು ಸಹ ಬ್ರಹ್ಮದೇವರನ್ನು ಕುರಿತು ತಪಸ್ ಮಾಡ್ತಾರೆ. ತಪಸ್ ಮಾಡಿದ ಸ್ಥಳ ಒಂದೇ, ತಪಸ್ ಮಾಡಿದ ದೇವರು ಬ್ರಹ್ಮದೇವರೇನೆ. ತಪಸ್ ಮಾಡಿದ ರೀತಿಯಲ್ಲಿ ವ್ಯತ್ಯಾಸ ಇತ್ತು, ಗುರಿಯಲ್ಲಿ ಭಾರಿ ವ್ಯತ್ಯಾಸ ಇತ್ತು. ಜಾಗ ಒಂದೇ, ಆರಾಧನೆ ಮಾಡಿದ ದೇವರು ಒಂದೇ, ಆದರೆ ರಿಸಲ್ಟ್ ಮಾತ್ರ ಬೇರೆ ಬೇರೆ. 10,000 ವರ್ಷಗಳ ತಪಸ್ಸನ್ನ ಮೂರು ಜನ ಪೂರೈಸಿಬಿಟ್ಟು ಕೊನೆಗೆ ರಾವಣ ನಮ್ಮ ಮುಂದೆ ಬ್ರಹ್ಮದೇವರು ನಿಂತು, ಏನು ಬೇಕು ರಾವಣ ಅಂತ ಕೇಳಿದರು. ಅವ್ರು ಕೇಳಿದ ಜಗತ್ತಿಗೆ ಗೊತ್ತಿದೆ, ಮೊದಲು ಕೇಳಿದ್ದೇನು ಗೊತ್ತೇನು ಅವನು, ನಾಸ್ತಿ ಮೃತ್ಯು ಸಮಹ ಶತ್ರು ಅಮರತ್ವಂ ತಪೋಋಣೇ. ಇದು ರಾವಣನ ಮಾತು. ಸ್ವಾಮಿ ಬ್ರಹ್ಮದೇವರೇ, ಮೃತ್ಯುವಿಗೆ ಸಮನಾದಂತಹ ಶತ್ರು ನಮಗೆ ಇಲ್ಲ, ಅದಕ್ಕೆ ಮೃತ್ಯುವನ್ನು ನಾನು ಗೆಲ್ಲಬೇಕು, ನಾನು ಅಮರನಾಗಬೇಕು, ವರ ಕೊಡಿ ಅಂದ್ರೆ. ಕಷ್ಟ ಬ್ರಹ್ಮದೇವರು ಹೇಳ್ತಾರೆ, ತಪ್ಪು, ಅವರ ಕೊಂಡಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅವರ ಕೊಂಡಕ್ಕೆ ಬರೋದಿಲ್ಲ ಯಾಕೆ? ಇದು ಮರ್ತ್ಯಲೋಕ, ಮರ್ತ್ಯಲೋಕದೊಳಗೆ ಅಮರತ್ವ ಅನ್ನೋದು ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಾರೆ. ಅದು ಗವರ್ಮೆಂಟ್ ಸರ್ವೆಂಟ್ ಎಷ್ಟೇ ಒಳ್ಳೆಯವನಾಗಿದ್ರು ಕೂಡ ಸಾರ್ ಒಂದು ವರ ರಿಟೈರ್ ಮಾತ್ರ ಮಾಡಬೇಡಿ ಅಂದ್ರೆ ಸಾಧ್ಯನೇ ಇಲ್ಲ. ಯಾಕೆ? ಅವು ಎಲ್ಲ ರಿಟೈರ್ ಆಗದೆ ಹೈಯೆಸ್ಟ್ ಆಫೀಸರ್ ರಿಟೈರ್ ಆಗ್ತಾರೆ ಗವರ್ಮೆಂಟ್ ನೋಡಿ. ಯಾರು ಅಪಾಯಿಂಟಿಂಗ್ ಆತಾಂಡೆ ರಿಟೈರ್ ಆಗಿಬಿಡ್ತಾನೆ. ಆದ್ರಿಂದ ರಿಟೈರ್ಮೆಂಟ್ ಇಲ್ಲದ ಗವರ್ಮೆಂಟ್ ಜಾಬ್ ಅಂತೂ ಒಂದಿಲ್ಲ. ಇದು ನಿಜವಾದ ಮಾತು. ಗವರ್ಮೆಂಟ್ ಸರ್ಕಾರ ನೌಕರಿ ಸೇರಿದ ರಿಟೈರ್ ಹೇಗೆ ಆಗಲೇಬೇಕು. ಭೂಲೋಕದಲ್ಲಿ ಹುಟ್ಟಿದವನು ಸಾಯಲೇಬೇಕು ಅಂತ ನಿಯಮ ಉಂಟು. ಬ್ರಹ್ಮದೇವರು ಬೇರೆ ಕಡೆ ಹೇಳ್ತಾರೆ, ನನಗೇ ಸಾವಿನ ಭಯ ಇದೆ, ನಿಮಗೇನು ಅವರತ್ವ ಕೊಡ್ತೇನೆ ಅಂತ ಅವ್ರು ಹೇಳ್ತಾರೆ. ಬ್ರಹ್ಮದೇವರೇ ದೇಹ ಬಿಡಬೇಕು, ಅವರು ಕೊನೆ ಮುಟ್ಟಿ ಹೋಗಬೇಕಾದ್ರೆ ಅದು ಕೊಂಡಕ್ಕೆ ಬರೋದಿಲ್ಲ, ನಾನು ಕಂಡಿದ್ದೇನೆ, ಬೇರೆ ವರ ಕೇಳು ಅಂತ ಹೇಳಿದ್ರು. ಆಗ ರಾವಣ ಕೇಳ್ತಾನೆ, ನನಗೆ ಇನ್ನೇನು ಬೇರೆ ವರ ಕೊಡೋದಾದ್ರೆ ಒಂದು ಕೆಲಸ ಮಾಡಿ, ನರ ವಾನರರ ಹೊರತು ಬೇರೆ ಯಾರಿಂದನೂ ಸಾವಬೇಡ ಅಂತ ಕೇಳಿಬಿಡ್ತಾರೆ. ಕಷ್ಟ ಬ್ರಹ್ಮದೇವರು ತಥಾಸ್ತು ಅಂತ ಹೇಳಿದ್ರೆ ಅವನೇನ್ ತಿಳ್ಕೊಂಡ ಗೊತ್ತಾ? ಬ್ರಹ್ಮದೇವರು ದಡ್ರು, ನಾನು ಕೇಳಿದ್ದೇನು, ನರರಿಂದ ವಾನರರಿಂದ ಬೇಕಾದ್ರೆ ಸಾವು ಬರಲಿ, ಬೇರೆಯಿಂದ ಸಾವು ಬರೋದು ಬೇಡ. ದೇವತೆಗಳಿಂದ ಬರಬಾರದು, ಪ್ರಾಣಿಗಳಿಂದ ಬರಬಾರದು, ರಾಕ್ಷಸರಿಂದ ಬರಬಾರದು, ಯಾರಿಂದ ಬರಬಾರದು, ನರವಾರದಿಂದ ಬೇಕಾದ್ರೆ ಬರಬಹುದು. ಅವ್ರು ತಥಾಸ್ತು ಅಂದು ಬಿಟ್ರೆ ಇವೇನ್ ತಿಳ್ಕೊಂಡ? ಎಂತ ಬ್ರಹ್ಮದೇವರು, ಇವರು ದೇವತೆಗಳಿಂದ ಸಾವಿಲ್ಲ, ರಾಕ್ಷಸರಿಂದ ಸಾವಿಲ್ಲ, ಬೇರೆ ಯಾರಿಂದನೂ ಸಾವಿಲ್ಲ ಅಂತ ವರ ಕೇಳಿದ್ದೇನೆ, ನರವಾರದಿಂದ ಸಾವು ಬರುತ್ತೆ, ಇಷ್ಟು ಗೊತ್ತಾಗಬಾರ್ದು ಇವರಿಗೆ ಅಂತ ತಿಳ್ಕೊಂಡ.